ಆದಂಥ ಭಾರಿ ವಿಶೇಷವಾದಂಥ ಸಂದೇಶವನ್ನು ನಮ್ಮ ಮುಂದಿಟ್ಟಿದ್ದಾನೆ. ದೇವರನ್ನು ಆರಾಧನೆ ಮಾಡಬೇಕಾದರೆ ರಾಮ, ಕೃಷ್ಣ, ವೇದವ್ಯಾಸ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಇವೆಲ್ಲ ಒಂದೇ ರೂಪಗಳು ಅಂತ ತಿಳ್ಕೊಂಡ್ರೆ ಆಗ ಮಹತ್ವ ಬರುತ್ತೆ. ಇವತ್ತು ಅನೇಕರಿಗೆ ಗೊತ್ತೇ ಇಲ್ಲ, ಎರಡು ನರಸಿಂಹನ ಕಂಡ್ರೆ ಶ್ರೀನಿವಾಸನಿಗಾಗೋದಿಲ್ಲ, ಶ್ರೀನಿವಾಸ ಕಂಡ ನರಸಿಂಹನಿಗಾಗೋದಿಲ್ಲ, ಎರಡು ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಇದಾಗಿದ್ದು ತಿಳ್ಕೊಂಡ್ಬಿಟ್ಟೆ. ಇಲ್ಲಿ ಹೋಗಿ ಟ್ರಂಕ್ ಕಳೆದು ಬಿಡ್ತಾನೆ ಪಾಪ, ಸೂಟ್ ಕೇಸ್ ಹಾರಿಸಿಬಿಡ್ತಾನೆ ನರಸಿಂಹ. ತಿರುಪತಿಗೆ ಹೋಗಿ ಟ್ರಂಕ್ ಹಾಡ್ಕೊಂಡ್ರೆ ಕೆಲಸ ಯಾ ಕಳ್ಳಂದಲ್ಲ, ನರಸಿಂಹನ ಕೆಲಸ ಅದು. ಇದು ದೇರಾದಿರ್ಗ ಹೋಗಿ ಟ್ರಂಕ್ ಕೇಸ್ ಹೋದರೆ ವೆಂಕಟೇಶನ ಕೆಲಸ, ಯಾವ ಕಳ್ಳನೂ ಅಲ್ಲ, ವೆಂಕಟೇಶೇ ಕಳ್ಳತನ ಮಾಡಿರೋ. ಈ ರೀತಿ ತಿಳ್ಕೊಂಡ್ರೆ ದೇವ್ರ ಕಲ್ಪನೆ ಇದು ಒಂದು. ನಮ್ಮ ಜನಕ್ಕೆ ಶಾಸ್ತ್ರ ಗೊತ್ತಿರಲಿ ಬಿಡಲಿ, ಇಂಥ ಮೂಢನಂಬಿಕೆ ಮಾತ್ರ ಉಚ್ಚಾಪಟ್ಟೆ ಇರುತ್ತೆ. ಇದು ನೋಡಿ ಜನ ಏನು ರೀ ನಿಮ್ಮ ದೇವರು ಎಷ್ಟು ಪರಪರ ಹೊಡೆದಾಡಿ ಸಾಯ್ತಾಡೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಮಠ ಮಠ ಹೊಡೆದಾಡ ದೇವ್ರು ಹೊಡೆದಾಡ್ರೆ ಗತಿ ಏನಾಗಬೇಕು ಈ ಮಧ್ಯೆ? ಎಂದೂ ಸಾಧ್ಯ ಇಲ್ಲ. ದೇವರು ದೇವರೇನೆ, ಯಾವ ರೂಪಕ್ಕೂ ಭಗವಂತನಿಗೆ ವಿರೋಧ ಇಲ್ಲ. ಆ ತತ್ವ ಗೊತ್ತಾಗದೆ ಹೋದರೆ ನಾವು ಉಪಾಸನೆ ಮಾಡಿ ತಪ್ಪಾಗುತ್ತೆ. ಎಷ್ಟೋ ಜನಕ್ಕೆ ಒಂದು ಮೌಢ್ಯ ಇರುತ್ತೆ. ತಿರುಪತಿ, ಉಡುಪಿ, ಬದರಿ, ಇವತ್ತು ನರಸಿಂಹದೇವರು ಒಟ್ಟು ಅದೊಂದು ವ್ಯಾಲಿಡ್ ವಿಗ್ರಹವಾಯಿತು ಅಂದರೆ ಭಗವಂತನ ಯಾವುದೇ ರೂಪವಾಗಿದ್ದರೂ ಭಗವಂತನ ರೂಪ ಆಗಬೇಕಷ್ಟು, ಬೇರೆ ದೇವತೆಗಳಿಗೆಲ್ಲ. ಭಗವಂತನ ಎಲ್ಲ ರೂಪಗಳಿಗೂ, ಅವನ ಮೂಲ ರೂಪಕ್ಕೂ, ಆ ರೂಪಗಳಿಗೂ ಪರಸ್ಪರ ಯಾವುದೇ ವಿಧವಾದ ಭೇದ ಇಲ್ಲ, ಸಂಪೂರ್ಣವಾದಂಥ ಸಾಮರ್ಥ್ಯ ಉಂಟು ಎಂಬುದನ್ನು ತಿಳಿಸಿಕೊಡ್ತಾರೆ. ಇದು ಭಗವತ್ ತತ್ವದ ಬಗ್ಗೆ ತುಂಬ ದೊಡ್ಡದಾಗಿರ್ತಕ್ಕಂಥ ಚಿತ್ರ ಇದು, ಅಪೂರ್ವವಾದಂಥ ಕಾನ್ಸೆಪ್ಟ್. ಜಗತ್ತಿನ ಯಾವ ಮತಗಳು ಈ ಮಾತನ್ನಾಡಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಈ ವೈದಿಕ ತತ್ವವನ್ನು ಶ್ರೀಮದ್ ಆಚಾರ್ಯರು ಪೂರ್ಣ ಪ್ರಮಾಣದಲ್ಲಿ ನಮಗೆ ತಿಳಿಸಿ ಅಷ್ಟು ಉಪಕಾರ ಮಾಡಿದ್ದಾರೆ. ದೇವರ ಆರಾಧನೆಗೆ ನಾವು ಸಂಪೂರ್ಣ ಮನಸ್ಸು ಎಷ್ಟೋ ಮಟ್ಟದಲ್ಲಿ ಏನಾಗಿರುತ್ತೆ ಗೊತ್ತಾ? ರಾಮದೇವರು ಇಟ್ಕೊಂಡಿರ್ತಾರೆ, ಕೃಷ್ಣ ಇರ್ತಾನೆ, ವೇದವ್ಯಾಸರು ಇರ್ತಾರೆ. ಏನು ದೇವ್ರ ಪೂಜೆ ಮಾಡ್ತೀನಿ ಅಂತ ಏನೇನು ಇಟ್ಕೊಂಡ್ಬಿಟ್ಟಿದ್ದಿಲ್ಲ ಅಂತ ಕೇಳಿದರೆ, ಎಲ್ಲ ದೇವ್ರ ರೂಪಗಳೇನೆ, ಎಲ್ಲ ದೇವ್ರ ರೂಪಗಳೇನೆ, ವ್ಯತ್ಯಾಸವೇ ಇಲ್ಲ. ಉಳಿದ ದೇವತೆಗಳಿಗೆ ಹಾಗಲ್ಲ, ತುಂಬ ವ್ಯತ್ಯಾಸಗಳು. ವಾಲಿಯಾಗಿದ್ದಾಗ ಕ್ಯಾರೆಕ್ಟರ್ಸ್ ಟೋಟಲಿ ಡಿಫರೆಂಟು. ವಾಲಿಯಾಗಿದ್ದಾಗ ಎಷ್ಟು ವಿರುದ್ಧವಾಗಿ, ರಾವಣನ ಫ್ರೆಂಡ್ ವಾಲಿ, ಅನೇಕರಿಗೆ ಗೊತ್ತಿಲ್ಲ, ರಾವಣನ ಫ್ರೆಂಡ್ ಆಗಿಬಿಡ್ತಾನೆ, ನಂಬಲಿಕ್ಕೆ ಆಗೋದಿಲ್ಲ. ಅರ್ಜುನನಾಗಿದ್ದಾಗ ದುರ್ಯೋಧನ ಫ್ರೆಂಡ್ ಆಗೋದಿಲ್ಲ, ಪೂರ್ತಿ ಹೇಟ್ ಮಾಡ್ತಾನೆ. ಎಷ್ಟು ಚೇಂಜ್ ಇದೆ ಅರ್ಜುನನೊಳಗೆ. ಅದೇ ಇಂದ್ರದೇವರು ಮೂದಲು ನಡ್ಕೊಳ್ಳೋದು ಹೇಗಿದೆ, ವಾಲಿಯಾಗಿದ್ದ ನಡ್ಕೊಳ್ಳೋದು ಹೇಗಿದೆ, ಇಲ್ಲಿ ನಡ್ಕೊಳ್ಳೋದು ಹೇಗಿದೆ. ಆದರೆ ಭಗವಂತ ರಾಮ, ರಾಮನಾಗಿಯೂ ಅಷ್ಟೇ ಪೂರ್ಣ, ಕೃಷ್ಣನಾಗಿ ಅಷ್ಟೇ ಪೂರ್ಣ. ಅಲ್ಲಿ ಸಮುದ್ರವನ್ನು, ಸಮುದ್ರಕ್ಕೆ ಸೇತುವೆಯನ್ನು ಕಟ್ತಾನೆ ರಾಮರೂಪದಿಂದ, ಕೃಷ್ಣರೂಪದಿಂದ ಸಮುದ್ರದ ಮಧ್ಯೆ ದ್ವಾರಕಾಪಟ್ಟಣವನ್ನು ಮೇಲಕ್ಕೆತ್ತಾನೆ, ಪರಶುರಾಮ ರೂಪದಿಂದ ಸಮುದ್ರವನ್ನು ಹಿಂದಕ್ಕೆ ಸರಿಸ್ತಾನೆ, ಎಲ್ಲ ಅವತಾರದಲ್ಲಿ ಮತ್ಸ್ಯ ರೂಪದಿಂದ ಸಮುದ್ರದಲ್ಲೇ ಹಾರಾಡಿಬಿಡ್ತಾನೆ, ಶೇಷಸಿಯಾಗಿ ಶಿರಸಮುದ್ರ ಯಾವಾಗಲೂ ಮಲಗೇ ಇರ್ತಾನೆ. ಎಲ್ಲ ಒಂದೇ ರೀತಿಯಾದ ಕಾನ್ಸೆಪ್ಟ್. ದೇವರ ರೂಪರೂಪಗಳಲ್ಲಿ ಭೇದ ಇಲ್ಲ ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತ. ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಂಬಿಡಿ. ಉಳಿದ ದೇವತೆಗಳು ಹೇಳಕ್ಕೆ ಬರೋದಿಲ್ಲ, ರುದ್ರಾದಿ ದೇವತೆಗಳಲ್ಲಿ ಮಾತಿಲ್ಲ, ಬ್ರಹ್ಮದೇವರಲ್ಲೂ ಈ ಮಾತಿಲ್ಲ. ಆದರೆ ಸ್ಪಷ್ಟವಾಗಿ ಇವರ ಬಗ್ಗೆ ಉಂಟು, ಬ್ರಹ್ಮದೇವರ ಅವತಾರವೇ ಇಲ್ಲ. ಆದರೆ ವಾಯುದೇವರಿಗೆ ಮಾತ್ರ ಮೂರು ರೂಪಗಳಲ್ಲೂ ಒಂದೇ ರೀತಿಯಾದ ವೈಶಿಷ್ಟ್ಯ ಉಂಟು. ದೇವರಿಂದ ಸ್ವಗತ ಭೇದ ವರ್ಜಿತತ್ವ ನಾವು ಹೇಳೋದಿಲ್ಲ, ಆದರೆ ಸಂಪೂರ್ಣವಾದ ಸಾಮ್ಯ ಅದನ್ನು ಹೇಳಿಯೇ ಹೇಳ್ತೇವೆ ಎಂಬುದನ್ನು ಅರ್ಥ ಮಾಡಿಕೊಂಡ್ರೆ ಶ್ರೀಹರಿಗೂ ಉಳಿದ ದೇವತೆಗಳಿಗೆ ವ್ಯತ್ಯಾಸ ಏನಿದೆ ಅಂತೇಳಿ. ಎಷ್ಟೋ ಹೆಸರಾರ್ಥ ಕೇಳಿರ್ತೇವೆ ದೇವತೆಗಳ ಹೊರತು ನಾವು ಅವರ ಗುಣವಿಶೇಷಗಳ ಬಗ್ಗೆ, ಆಳವಾದ ವಿಚಾರಗಳನ್ನು ಕೇಳಿರೋದಿಲ್ಲ. ಭಗವದ್ಗೀತೆಯ ಈ ಶ್ಲೋಕ ಅದನ್ನು ಬಿಡಿಸಿ ಹೇಳ್ತಾ ಇದೆ. ಎಲ್ಲರ ಬರೆದಾಗ ತೀರ ಸಾಮಾನ್ಯವಾದ ಅರ್ಥ ಅಷ್ಟೇನೆ. ಮಧ್ವಾಚಾರ್ಯರು ಸ್ವಗತ ಭೇದ ವಿವರ್ಜಿತ ಎಂಬ ತತ್ವವನ್ನು ನಿರೂಪಣೆ ಮಾಡುತ್ತೆ ಅಂತ ಸಾರ್ತಾರೆ. ಬಹೂನಿ ಮೇ ವ್ಯತೀತಾನೆ ಜನ್ಮಾನಿ ತವಚಾರ್ಜುನ ತತ್ಸಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ಅರ್ಜುನನಿಗೆ ಹಿಂದಿನ ಜನ್ಮದಲ್ಲಿ ಗೊತ್ತಾಗೋದು ಬೇಡ, ಆಗಲೇ ಗೊತ್ತಾಗ್ತಿದ್ದಿಲ್ಲ ಎಷ್ಟೋ ವಿಷಯ. ಯುದ್ಧಕ್ಕೆ ಅಂತ ಅಣಿಯಾಗಿ ಬಂದು ಯುದ್ಧ ಮಾಡೋದಿಲ್ಲ ಅಂತ ತಿಂತಿದ್ದಾನಲ್ಲ, ಎಷ್ಟು ಗೊಂದಲ ಇದೆ ಆತನಿಗೆ ಈಗಾಗಲೇ. ಆದರೆ ಕೃಷ್ಣನಿಗಿಂತ ಪ್ರಸಂಗ ಎಲ್ಲರೂ ಬಂತ, ಎಲ್ಲೆಲ್ಲೂ ಬರಲಿಲ್ಲ. ಬಲರಾಮದೇವರಿಗೆ ಬಂದಿತ್ತು ಎಷ್ಟೋ ಸಲ, ಬಲರಾಮದೇವರಿಗೆ ಗೊಂದಲ ಬಂತು. ಪ್ರಲಂಬಾಸುರ ಅಂತ ಒಬ್ಬ ರಾಕ್ಷಸ, ಆ ಕಥೆ ಕೇಳಿದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಕೃಷ್ಣನಿಗೂ ಬಲರಾಮನಿಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಭಾಗವತ ಪುರಾಣದಲ್ಲಿ ಬರುತ್ತೆ, ಗೋಪುರ ಆಡ್ತಾ ಇರ್ತಾರೆ, ಗೋಪುರೆಲ್ಲ ಆಡ್ತಾ ಇರ್ತಾರೆ. ಆಡಬೇಕಾದ್ರೆ ಏನಾಗಿತ್ತು ಅಂತ ಕೇಳಿದರೆ, ಆಡಬೇಕಾದ್ರೆ ಎರಡು ಗುಂಪು, ಸೋತವರು ಗೆದ್ದವರನ್ನ ಭುಜಿ ಮೇಲೆ ಕೂಡಿಸ್ಕೊಂಡು ಹೋಗಬೇಕು ಅಂತ ನಿಯಮ, ಪನಿಷ್ಮೆಂಟ್ ಅದು. ಸೋತವರಿಗೆ ಪನಿಷ್ಮೆಂಟ್, ಗೆದ್ದವರನ್ನ ಭುಜಿ ಮೇಲೆ ಹೊತ್ಕೊಂಡು ಅಷ್ಟು ದೂರ ಹೋಗಿ ಬರಬೇಕು. ಇವತ್ತು ಯಾವ ಆಡ್ತಲ್ಲ ಅಂತ ಪನಿಷ್ಮೆಂಟ್ ಇಟ್ಟಿಲ್ಲ. ಆ ರೀತಿ ಇದಕ್ಕಿಷ್ಟಕ್ಕೆ ಇವರು ಭಜಿಸಿ ಬಿಡ್ತಾರೆ, ಅದಿಟ್ಟು ಇನ್ನೂ ಗೋವಿಂದ ಆಗಿಬಿಡೋದು. ಯಾವನ ನರಪೇತಲ್ಲ ದೊಡ್ಡವನು ಹೊತ್ಕೊಳ್ಳೋ ಪ್ರಸಂಗ ಬಂದು ಗತಿ ಏನಾಗ್ತಿತ್ತಾಗ, ಆದರೆ ಕರಾರ ಆಗಿತ್ತು ಪಾಪ ಅವರಿಗೆ. ಹಾಗೇನೆ ಆಡ್ತಾ ಇದ್ದಾರೆ, ನಡೀತಾ ಇತ್ತು ಆಟ ಆಡ್ತಾ ಇದ್ರು. ಪ್ರಲಂಬಾಸುರ ಅಂತ ಒಬ್ಬ ರಾಕ್ಷಸ ಗೋಪನ ವೇಷ ಹಾಕ್ಕೊಂಡ್ಬಿಡ್ತಾನೆ, ಗೋಪಾಲಕರ ವೇಷ ಹಾಕ್ಕೊಂಡಿರ್ತಾರೆ, ಆ ಗುಂಪಿನ ಸೇರ್ಕೊಂಡ್ಬಿಡ್ತಾನೆ. ಬಲರಾಮದೇವರು ಈ ಪಕ್ಷ, ಕೃಷ್ಣನು ಈ ಪಕ್ಷ, ಇದರ ಪಾರ್ಟಿಯಲ್ಲಿ ಸುಮ್ಮನೆ ಆಟಕ್ಕೆ ಅಂತ ಸೇರ್ಕೊಂಡ್ರ ಪಕ್ಷ ಅವನು ಸೇರ್ಕೊಂಡ್ಬಿಡ್ತಾನೆ. ಅವಾಗ ಏನಾಗುತ್ತಂತೆ, ಅವನು ಸೋತು ಬಿಡ್ತಾನೆ. ನ್ಯಾಚುರಲಿ ಬಲರಾಮದೇವರಿಗೂ ಅವನಿಗೂ ಗಲಾಟೆ ಆಗುತ್ತೆ, ಬಲರಾಮದೇವರು ಗೆಲ್ತಾರೆ, ಪ್ರಲಂಬಾಸುರ ಸೋತು ಬಿಡ್ತಾರೆ. ಅವನೇನು ಮಾಡ್ತಾನೆ, ಸೋತವ್ರು ಗೆದ್ದವನು ಹೊತ್ಕೊಂಡು ಹೋಗ್ಬೇಕಲ್ಲ, ಬಲರಾಮದೇವ ಭುಜ ಮೇಲೆ ಕೂಡಿಸ್ಕೊತಾನೆ, ಹೊತ್ಕೊಂಡು ಹೋಗ್ತಾನೆ. ಬಲರಾಮದೇವರು ಭಾರಿ ಖುಷಿ, ಓ ನಾನು ಗೆದ್ದು ಬಿಟ್ಟೆ, ಹೇಗೆ ಹೊತ್ಕೊಂಡು ಹೋಗ್ತಾರೆ ನೋಡಿ, ಖುಷಿಯಿಂದ ಕೂತಿದ್ದಾರೆ. ಆದರೆ ಎಂಥ ರಾಕ್ಷಸ ಗೊತ್ತಾ, ತಾನು ಗೆದ್ದರೂ ತನಗೆ ಅಡ್ವಾಂಟೇಜ್ ಮಾಡ್ಕೊತಿದ್ದ, ಸೋತರು ಅಡ್ವಾಂಟೇಜ್ ಮಾಡ್ಕೊಂಡ. ಅದನ್ನು ಹೇಗೆ ಗೊತ್ತೇನು, ಹೋಗ್ತಾ ಹೋಗ್ತಾ ಓಡ್ತಾ ಓಡ್ತಾ ಹೋದಂತೆ ಆಕಾಶಕ್ಕೆ ಕರೆ ಬಿಡ್ತಾನೆ, ಅಲ್ಲಿಂದ ಬೇರೆ ಎತ್ತಿ ತೆಗೆದು ಬಿಡೋದು ಆ ಕಡೆ. ಎತ್ತವರು ಏನೋ ಮಾಡಿ ಹಾಕಿಬಿಡೋದು. ಅಂದರೆ ಬಲರಾಮ ದೇವರನ್ನ ಆ ರೀತಿ ಹೊತ್ಕೊಂಡು ಆಕಾಶಕ್ಕೆ ಕಾರ್ಯ ಬಲರಾಮ ದೇವರು ಗಾಬರಿ ಆಗೋಯ್ತಂತೆ. ಏನು ಮಾಡೋದು ನಾನೀಗ? ಮೊದಲಿದ್ದ ಖುಷಿಯೆಲ್ಲ ಹೊರಟೋಯ್ತು ಅವರಿಗೆ, ಹಾಹಾಕಾರ ಶಿರು. ಏನು ಮಾಡೋದು ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದಾರೆ. ಇದು ಕೃಷ್ಣನ ತೃಣಾವರ್ತ ಮಾಡಿದ್ದೆ, ಇದೇ ಇತ್ತು ಕೃಷ್ಣನನ್ನು ಮಾಡಿದ ತೃಣಾವರ್ತ ಮೇಲೆ ಕೆತ್ಕೊಂಡು ಹೋಗಿಬಿಟ್ಟ. ಕೃಷ್ಣ ಏನು ಮಾಡ್ತಾನಾಗ, ಅಲ್ಲಿಂದ ಬಿಡಿಸ್ತಾನ ಅವನನ್ನು. ಕೆಳಗೆ ತೃಣಾವರ್ತ, ಮೇಲೆ ಕೃಷ್ಣ. ತೃಣಾವರ್ತ ಪುಡಿ ಪುಡಿಯಾಗಿ ಹೋಗ್ತಾನೆ. ತೃಣಾವರ್ತ ತೃಣೀಕರ್ತ ಅಂತಾನೆ ಭಗವಂತನಿಗೆ ಹೆಸರು ಬರುತ್ತೆ. ಆದರೆ ಪ್ರಲಂಬಾಸನ ಹಾಗೆ ಮಾಡೋಕ್ಕಾಗಲ್ಲ ಬಲರಾಮ ದೇವರಿಗೆ. ಆದರೆ ಒಂದು ಗೊತ್ತಿರುತ್ತೆ ಅವರಿಗೆ, ಪ್ರಲಂಬಾಸನ ಏನು ಮಾಡೋಕ್ಕಾಗೋದಿಲ್ಲ. ಅದು ಏನು ಮಾಡಬೇಕು ಅಂತ ಯಾರನ್ನು ಕೇಳಬೇಕು ಗೊತ್ತಾಗುತ್ತೆ ಆತನಿಗೆ. ಕೃಷ್ಣ 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 ಅಂತ ಸ್ಮರಣೆ ಮಾಡ್ತಾರೆ. ಕೃಷ್ಣ ಇಲ್ಲಿಂದಾನೆ ಹೇಳ್ತಾನೆ, ಬಲರಾಮ ಅಣ್ಣ ಯೋಚನೆ ಮಾಡಬೇಡ, ನೀನು ಯಾರು ನೆನಪು ಮಾಡ್ಕೋ ಸರಿ ಹೋಗುತ್ತೆ ಅಂತ ಹೇಳ್ತಾ. ನೀನು ಯಾರು ನೆನಪು ಮಾಡ್ಕೋ, ತಷ್ಟ ನೆನಪು ಮಾಡ್ಕೊಂಡ್ರಂತೆ ಅದು ಆದಿಶೇಷದ ಅವತಾರ ಬಲರಾಮ, ಆದಿಶೇಷನ ಅವತಾರ. ನೆನಪು ಮಾಡ್ಕೊಂಡ ತಷ್ಟ ಶಕ್ತಿ ಬಂತ ಕಡೆಗೆ. ಶಕ್ತಿ ಬರ್ತಿರ್ಲಿಕ್ಕೆ ಕೈ ಎತ್ತಿಡಿದ್ರು, ಅವನ ತಲೆ ಮೇಲೆ ಪೆಟ್ಟಾಗಿ ಜೋರ ಪೆಟ್ಟಾಕಿದ್ರು, ದಪ್ಪ ಅಂತ ಕೆಳಗೆ ಬಿಡ್ತಾನೆ. ಆಗ ಅವನು ಕೊಂದು ಬಿಡ್ತಾನೆ ಬಲರಾಮದೇವ್. ಪ್ರಲಂಬಾಸುರನನ್ನು ಕೊಂದ ಕಥೆ ಹೀಗೆ ಬಂತು. ತಮಾಷೆ ಏನು ಗೊತ್ತಾ, ಕೃಷ್ಣ ಹೇಳೋದಕ್ಕಿಂತ ಮುಂಚೆ ಅವರಿಗೆ ಗೊತ್ತಾಗಲಿಲ್ಲ. ಏಕೆ? ತಾನ್ಯಹಂ ವೇದ ಸರ್ವಾಣಿ ನತ್ವಂ ವ್ಯಥ ಪರಂತಪ. ಬಲರಾಮದೇವ್ ಇರ್ತಾವೆ ಯಾರು ಅಂದರೆ ಮರ್ತು ಹೋಗಿತ್ತು. ಕೃಷ್ಣ ಹೇಳಿದಾಗ ಗೊತ್ತಾಯ್ತು ಅವರಿಗೆ. ಕೃಷ್ಣನಿಗೆ ಯಾರು ನೆನಪು ಮಾಡಿದ್ದೆಲ್ಲರೂ ಉಂಟೇನು? ಇಡೀ ಮಹಾಭಾರತ ಭಾಗ ಪುಣ್ಯ ಟಿವಿಯಲ್ಲೂ ಯಾರೋ ಮಾಡಲಿಲ್ಲ ಆ ರೀತಿಯಲ್ಲಿ. ಟಿವಿಯಲ್ಲೂ ರೇಡಿಯೋದು ಯಾರ್ಯಾರು ಇವರಿಗೂ ಮಾಡಿಲ್ಲ. ಕೃಷ್ಣ ಸರ್ವಜ್ಞ. ಗೀತೆ ಹೇಳಬೇಕಾದ್ರೂ ಕೃಷ್ಣ ರೆಫರೆನ್ಸ್ ತೊಗೊಳ್ಳೋಕೆ ಹೋಗಲಿಲ್ಲ. ನಾನು ಸ್ವಲ್ಪ ಯೋಚನೆ ಮಾಡ್ತಕೊಂಡು ಮಧ್ಯ ಮಧ್ಯೆ ಯೋಚನೆ ಮಾಡ್ತಾ ಕೊಡಲಿಲ್ಲ. ಅರ್ಜುನ ಹೇಳಿದ್ದು ಹೇಳಿದ್ದೇನೆ. ಯಾಕೆ? ಸರ್ವಜ್ಞ ತಾನು ಶ್ರೀಕೃಷ್ಣ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಕೃಷ್ಣನ ಹಿರಿಮೆ ಊಹಾತೀತವಾದದ್ದು. ಆ ವ್ಯತ್ಯಾಸ ಗೊತ್ತಿಲ್ಲ, ಸುಮ್ಮನೆ ಮೆಕ್ಯಾನಿಕಲಿ ಒತ್ತಿದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ನಮಗೆ ಯಾಕೆ ಬಲರಾಮನ ಕಥೆ ಅಂತ ಕೇಳಾಗಿಲ್ಲ. ಭಗವದ್ಗೀತೆ ಏನದು? ಮಹಾಭಾರತದಲ್ಲಿ ಬಂದಿದೆ ಕೃಷ್ಣನ ಕಥೆ. ಕೃಷ್ಣನ ಕಥೆ ಹೇಳಬೇಕಾದ್ರೆ ಆತನ ಇಡೀ ಜೀವನ ಚರಿತ್ರೆ ನಮ್ಮ ಮುಂದೆ ಇದೆ. ಈಗ ಉಳಿದವರ ಜೀವನ ಚರಿತ್ರೆ ನಮ್ಮ ಮುಂದೆ ಇದೆ. ಈಗ ಅದನ್ನು ಕಂಪೇರ್ ಮಾಡದೆ ಹೋದರೆ ಇಲ್ಲಿ ತತ್ವ ಅರ್ಥನೇ ಆಗೋದಿಲ್ಲ. ಆಗ ಅರ್ಜುನ್, ನಿನಗೆ ಗೊತ್ತಿಲ್ಲ ಅಲ್ಲ, ನಿನ್ನಂತೆ ಯಾವ ಜೀವನಿಗೂ ತಮ್ಮ ವಿಷಯ ಪೂರ್ತಿ ಗೊತ್ತಿಲ್ಲ. ಜಡಭರತರಾಜನ ಕಥೆ ಕೇಳ್ತೇವೆ, ಆತನೇ ಭರತರಾಜ ಆಗಿದ್ದು ಗೊತ್ತಿತ್ತು, ಜಿಂಕಿಯಾಗಿದ್ದು ಗೊತ್ತಿತ್ತು, ಈ ಹುಟ್ಟಿರೋದು ಗೊತ್ತಿತ್ತು, ಮೂರೇ ಜನ್ಮ ಗೊತ್ತಿತ್ತು ಅಷ್ಟೇ, ಉಳಿದೆಲ್ಲ ಗೊತ್ತಿರಲಿಲ್ಲ. ಎಲ್ಲ ಜನ್ಮಗಳ ಬಗ್ಗೆ, ಎಲ್ಲರ ಬಗ್ಗೆ, ತನ್ನ ಬಗ್ಗೆ ಪೂರ್ತಿ ಗೊತ್ತಿರೋದು ಭಗವಂತನಿಗೆ ಮಾತ್ರ. ಇದು ಅದರ ಅರ್ಥ. ಅದಕ್ಕೆ ದೇವ್ರ ಯಾತಕ್ಕೆ ಪ್ರಾರ್ಥನೆ ಮಾಡ್ತೀವಿ. ನೀವೀಗ ನಾವೆಲ್ಲ ಮಾಡೋದು ಯಾತಕ್ಕೆ ಅಂತ ಕೇಳಿ, ನಮ್ಮ ವಿಷಯ ನಮಗೆ ಗೊತ್ತಿಲ್ಲ ಪರಮಾತ್ಮ, ನಿನಗೆ ಗೊತ್ತಿದೆ ನಮ್ಮನ್ನು ಕಾಪಾಡೋದು ಪ್ರಾರ್ಥನೆ ಮಾಡುತ್ತೆ. ನಮ್ಮ ವಿಷಯ ನಮಗೂ ಗೊತ್ತಿಲ್ಲ, ನಿನಗೆ ಗೊತ್ತಿದೆ, ನಮ್ಮನ್ನು ಉದ್ಧಾರ ಮಾಡೋದು ದೇವರನ್ನು ಪ್ರಾರ್ಥನೆ ಮಾಡೋದಕ್ಕೆ ಅದೇ ಕಾರಣ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಇದು ಪ್ರಾರ್ಥನೆಯ ಹಿನ್ನೆಲೆ ಅಂದರೆ ಅದೇನು? ಗೊತ್ತಿಲ್ಲದ ನಾವು ಗೊತ್ತಿರುವ ಭಗವಂತನನ್ನು ಪ್ರಾರ್ಥನೆ ಮಾಡೋದಷ್ಟೇ. ಆಗ ದೊಡ್ಡ ಸಮಸ್ಯೆ ಶುರುವಾಯಿತು. ಮತ್ತೆ ಅರ್ಜುನ ಒಂದು ಸಮಸ್ಯೆ ಬರುತ್ತಾಗ, ನನಗೆ ಅವತಾರಗಳಾಗಿದೆ, ನಿನಗೂ ಆಗಿದೆ, ಬೇಕಾದಷ್ಟಾಗಿವೆ ಅಂತ ಹೇಳಿದ ತಕ್ಷಣ ನಮಗೇನಿಸುತ್ತಾಗ, ಕೃಷ್ಣ ನೀನು ಹುಟ್ಟಿ ಬರ್ತೀಯ ಹಾಗಿದ್ರೆ, ಪಾಪ ನಿಂದೇನು ಕರ್ಮನೂ ಹಾಗಿದ್ರೆ ನಮಗನಿಸುತ್ತಲ್ಲ. ಈಗ ನಮ್ಮ ಕರ್ಮ ನಮಗಿದೆ ಅಂತ ಗೊತ್ತೀಗ, ನೀನು ಹುಟ್ಟಿ ಬರ್ತೀಯ, ತುಂಬ ಸತ್ತು ಹುಟ್ಟುಬಿಟ್ಟಿದ್ದೀಯಾ, ಪಾಪ ನಿನಗೂ ಸಂಸಾರ ಉಂಟೆ ಅಂತ ಅನಿಸುತ್ತಲ್ಲ. ಈಗ ತುಂಬ ಜನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ, ದೇವರಿಗೂ ಸಂಸಾರ ಉಂಟು ಅಂತ ತಿಳ್ಕೊಂಡಿದ್ದಾರೆ. ರಾಮಾಯಣ ಕೇಳ್ಬೇಕಾದ್ರೆ ಕಣ್ಣು ಒರೆಸ್ಕೋತಾ ಇರ್ತಾರೆ. ಪಾಪ ಪಾಪ ರಾಮದೇವರು ಸೀತೆಯನ್ನು ಕಳ್ಕೊಂಡೇ ಬಿಟ್ಟರು, ಪಾಪ ಎಷ್ಟು ಕಷ್ಟಪಡ್ತಾರೋ ಏನು, ಕೇಳೋಕ್ಕಾಗೋದು ರಾಮದೇವರೇ, ನೀನು ಪೂಜೆ ಮಾಡೋದಕ್ಕಿಂತ ನಿನ್ನ ಬಗ್ಗೆ ನಾನು ಅನುಕಂಪ ತೋರಿಸೋದೇ ವಾಸಿ ಅನಿಸಿಬಿಡು. ರಾಮ ಪಾಪ ರಾಮ, ರಾಮನ ಪ್ರಾರ್ಥನೆ ಮಾಡಬಾರ್ದು, ಹಾಗೆ ಮಾಡು ಹೀಗೆ ಮಾಡು ಅಂತೇಳಿ ಅತ್ತಂದೇ ಓನ್ ವರಿಸಬೇಕಾದಷ್ಟಿದೆ, ನಾವೇ ಡಿಸ್ಟರ್ಬ್ ಮಾಡಬೇಕು ಅಂತ ಅನಿಸಿಬಿಡು. ತುಂಬ ರಾಮಾಯಣ ಉತ್ತರ ಕೊಡಲೇ ಇಲ್ಲ ಭಾಗಕ್ಕೆ, ಸುಮ್ಮನೆ ಹೇಳ್ಕೊಂಡು ಹೋಗಿದ್ದರು, ಕೇಳ್ಕೊಂಡು ಹೋಗಿದ್ದು ಅಷ್ಟೇನೆ. ಪಾಪ ಎಷ್ಟು ತಪ್ಪಿದು. ನಿಜವಾಗಲೂ ಕೂಡ ದೇವರ ಕಥೆ ಅಂತ ಹೆಸರು ಕೇಳಿದ್ರೆ ಹೆಸರು ದೇವರ ಕಥೆನೇ ಹೊರತು ನಮ್ಮ ಕಥೆ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟಿದ್ವಿ ಅದನ್ನ ಕೂಡ. ಅದ್ರ ಹಿನ್ನೆಲೆ ಏನು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಭಗವಂತ ಬಿಡಿಸ್ತಾ ಇದ್ದಾನೆ. ಪರಮಾತ್ಮನ ಹುಟ್ಟು ಅಂದರೆ ಏನು ಅದಕ್ಕೆ ಅರ್ಥ ಹೇಳ್ತಾ ಇದ್ದ. ಪರಮಾತ್ಮನ ಹುಟ್ಟು ಅಂದರೆ ಏನು ನಮಗೇನೂ ಗೊತ್ತಿಲ್ಲ. ಭಗವದ್ಗೀತೆಯ ಶ್ಲೋಕ ಓದಿದವರಿಗೆ ಸಂಪೂರ್ಣ ನಮಗೆ ಅರ್ಥವಾಗ. ಅಜೋಪಿ ಸನ್ನ ವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಇದು ಅವತಾರದ ಬಗ್ಗೆ ಕೊಟ್ಟ ಮಾಹಿತಿ ಕೊಟ್ಟಂಥ ಶ್ಲೋಕ ಇದು. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಅರ್ಜುನ ನನ್ನ ಕಥೆ ಕೇಳು. ಅಜಃ ನಾನು ಹುಟ್ಟಿಲ್ಲದವನು ಅಂತ, ನಜಾಯತೆ ಇತಿ ಅಜಃ ನಾನು ಹುಟ್ಟಿಲ್ಲದವನು. ಅವ್ಯಯಾತ್ಮ ನನ್ನ ದೇಹಕ್ಕೂ ನಾಶ ಇಲ್ಲದವನು, ನಾನು ಹುಟ್ಟಿಲ್ಲದವನು ದೇಹಕ್ಕೂ ನಾಶವಿಲ್ಲದವನು. ಅಪಿ ಆದರೂ ಸಹ ನಾನು ಹುಟ್ಟಿಲ್ಲದವನಾದರೂ ಸಹ ದೇಹಕ್ಕೆ ನಾಶವಿಲ್ಲದವನಾದರೂ ಸಹ ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್. ಭೂತಾನಾಂ ಅಂದರೆ ಬ್ರಹ್ಮಾದಯೋಹಿ ಭೂತಾನಿ ಅಂತ ಅರ್ಥ. ಅದೇ ಬ್ರಹ್ಮಾದಿ ದೇವತೆಗಳಿಗೆ ಒಡೆಯನಾಗಿದ್ದರೂ ಕೂಡ ಮೂರು ವಿಶೇಷಗಳು. ನಾನು ಹುಟ್ಟಿಲ್ಲದವನು, ನನ್ನ ದೇಹಕ್ಕೂ ನಾಶ ಇಲ್ಲ, ಬ್ರಹ್ಮಾದಿ ದೇವತೆಗಳಿಂದ ಪೂಜ್ಯನಾಗಿದ್ದೇನೆ. ನಾನೀಗ ಈ ಬ್ರಹ್ಮಾದಿ ದೇವತೆಗಳ ವಿಷಯ ಯಾಕೆ ತಗೋಬೇಕು ಅಂದರೆ, ಬ್ರಹ್ಮದೇವರೆಲ್ಲರನ್ನು ಹುಟ್ಟಿಸಿಬಿಡ್ತಾರಲ್ಲ, ದೇವರನ್ನು ಹುಟ್ಟಿಸಿಬಿಡ್ತಾರೋ ಅಂತ ಕೇಳಿದರೆ, ಇಲ್ಲ ಬ್ರಹ್ಮದೇವರಿಗೆ ಒಡೆಯ ನಾನು ಆ ಪ್ರಶ್ನೆ ಇಲ್ಲವೇ ಇಲ್ಲ. ದೇವ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ನಾನು ಅವತಾರ ಮಾಡ್ತೇನೆ. ಹೇಗೆ ಅವತಾರ ಮಾಡ್ತೇನೆ ಗೊತ್ತಾ? ನಿಮ್ಮಂತೆ ಅವತಾರ ನಾನು ಮಾಡೋದಿಲ್ಲ, ನಿಮ್ಮಂತೆ ನಾನು ಹುಟ್ಟೋದಿಲ್ಲ. ಸ್ವಾಂ ಪ್ರಕೃತಿಂ ಅಧಿಷ್ಠಾಯ, ಪ್ರಕೃತಿಂ ಸ್ವಾಂ ಅಧಿಷ್ಠಾಯ. ಪ್ರಕೃತಿ ಅಂದರೆ ನನ್ನ ಮೂಲ ರೂಪ, ಸ್ವರೂಪ ಅಂತ. ನನ್ನ ಸ್ವರೂಪವನ್ನು ಹಾಗೆ ವ್ಯಕ್ತ ಮಾಡ್ತೇನೆ, ನನ್ನ ಸ್ವರೂಪವನ್ನು ಹಾಗೆ ವ್ಯಕ್ತ ಮಾಡ್ತೇನೆ. ನಿಮ್ಮಂತೆ ಬೇರೆ ದೇಹ ತಗೊಂಡು ನಾನು ಬರೋದಿಲ್ಲ ಅಂತ ಹೇಳಿದ್ದೆ. ಪರಮಾತ್ಮನಿಗೆ ಬೇರೆ ದೇಹ ಅಂತಿಲ್ಲ, ಅದೇ ದೇಹದಿಂದ ಹಾಗೆ ಬಂದುಬಿಡ್ತಾನೆ ಪರಮಾತ್ಮ. ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಸಮ್ಯಕ್ ಭವಾಮಿ, ನೀವೆಲ್ಲ ಹುಟ್ಟುತ್ತೀರಷ್ಟೇ, ನಾನು ಹಾಗಲ್ಲ. ಸಮ್ಯಕ್ ಭವಾಮಿ, ನಾನು ಕಾಣಿಸ್ತೇನಷ್ಟೇ, ನಾನು ಕಾಣಿಸ್ತೇನೆ ಹೊರತು ಹೊಸದಾಗಿ ಹುಟ್ಟಿ ಬರೋದಿಲ್ಲ ನಾನು ಅಂತ ಭಗವಂತ ಹೇಳುತ್ತಾನೆ. ಹೊಸದಾಗಿ ಹುಟ್ಟಿ ಬರೋದಿಲ್ಲ. ಜೊತೆಗೆ ನಾನು ಏನು ಮಾಡ್ತೇನೆ, ಯಾವ ಅವತಾರ ತಗೋತೇನೆ, ಹೇಗೆ ತಗೋತೇನೆ ಗೊತ್ತಾ? ಆತ್ಮಮಾಯಯ, ಆತ್ಮಮಾಯಯ ಅಂತ ಭಗವದ್ಗೀತೆಯ ಪದ. ಇಲ್ಲಿ ಮಾಯಾ ಶಬ್ದ ಬಂತೋ ಇಲ್ಲೋ, ಅನೇಕರೆಲ್ಲ ಭಗವಂತಂದೆಲ್ಲ ಮಾಯಾ. ನಮ್ಮ ಪ್ರಕಾರ ಮಾಯಾ ಅಂದರೆ ಇಂದ್ರಜಾಲ ಮಹೇಂದ್ರಜಾಲ ಅಂತೇವಲ್ಲ, ಇದನ್ನು ತಿಳ್ಕೊಂಡ್ಬಿಡ್ತಾರೆ. ಆಮೇಲೆ ತಪ್ಪು, ಮಾಯಾ ಶಬ್ದಕ್ಕೆ ಆಚಾರ್ಯ ಅರ್ಥವನ್ನು ಹೇಳುತ್ತಾರೆ. ಮಾಯಾ ಅಂದರೆ ಇಚ್ಛೆ ಅಂತ ಅರ್ಥ. ಆತ್ಮಮಾಯ ಅಂದರೆ ಆತ್ಮೇಚ್ಛೆಯ, ನಾನು ಸ್ವೇಚ್ಛೆಯಿಂದ ಅವತಾರ ಮಾಡಿ ಬರ್ತೇನೆ, ನಾನು ಸ್ವೇಚ್ಛೆಯಿಂದ ಅವತಾರ ಮಾಡಿ ಬರ್ತೇನೆ, ನಾನು ಯಾವ ಬಂಧನಕ್ಕೂ ಒಳಗಾಗಿ ಬಂದವನಲ್ಲ ಅಂತ ಹೇಳಿಬಿಡ್ತಾನೆ. ಯಾವ ಬಂಧನಕ್ಕೂ ಒಳಗಾಗಿ ಬಂದವನಲ್ಲ, ಸ್ವೇಚ್ಛೆಯಿಂದ ಬಂದವನು. ಆದರೆ ನಾವು ಜೀವನ ಹಾಗಲ್ಲ, ಅಜ್ಜನ ನೀನು ಹಾಗೆ ಬಂದಿದ್ದಲ್ಲ, ನೀನು ಹಿಂದೆ ಕರ್ಮ ಮಾಡಿ ಆ ಕರ್ಮ ಕಳಿಲೇಕೆ ಅಂತ ಅವತಾರ ಮಾಡಿ ಬಂದವನು. ಪ್ರತಿಯೊಬ್ಬರು ಕರ್ಮ ಮಾಡಿ ಬಂದವರು, ಜೈಲಲ್ಲಿರ್ತಾರೆ, ನೂರಾರು ಜನ ಖೈದಿಗಳಿರ್ತಾರೆ, ಮಾತಾಡ್ತಿರ್ತಾರೆ, ನೀನ್ಯಾಕೆ ಬಂದು ನೀನ್ಯಾಕೆ ಬಂದು ಅಂತೇಳಿ. ಬೀಗ ಹೊಡೆದವನೊಬ್ಬ, ಇದು ಮಾಡಿದವನೊಬ್ಬ, ಎಲ್ಲ ಗುಂಪವೆಲ್ಲ ಕೂಡ. ಇದಕ್ಕೆ ಬಂದು ಅದಕ್ಕೆ ಸುಮ್ಮನೆ ವಿಜಿಟಿಗೆ ಬಂದಿದ್ದು ಯಾರು ಹೇಳ್ತಾನ? ಸುಮ್ಮನೆ ಜಸ್ಟ್ ಕ್ಯಾಶುವಲ್ ಆಗಿ ಬಂದಿದ್ದು ಯಾರು ಹೇಳ್ತಾರಾ? ಹೇಳೋ, ನಂದೇ ಕತೆ ಬೇರೆ ಶುರು ಮಾಡ್ತಾನೆ. ಖೈದಿಗಳಿಗೆ ಪ್ರತಿಯೊಬ್ಬರಿಗೂ ಒಂದು ಕಳ್ಳತನದ ಆರೋಪ ಹೇಗಿರುತ್ತೋ, ನಾವೆಲ್ಲ ಸಂಸಾರಕ್ಕೆ ಬಂದಿದ್ದೇವೆ ಅಂದರೆ ನಾವು ಜೈಲಲ್ಲಿಲ್ಲ ಅಂತ ತಿಳ್ಕೋಬಾರದು. ಸಂಸಾರವೇ ಬಂಧನ ಅಂತ ಕರೆದು ಬಿಡ್ತಾರೆ. ಸಂಸಾರವೇ ಬಂಧನ, ನಾವು ಮಾಡಿದ ಕರ್ಮಗಳಿಗೆ ತಕ್ಕಂತೆ ಹುಟ್ಟಿ ಬರ್ತಾ ಇದ್ದೇವೆ ನಾವೀಗ. ಪ್ರತಿಯೊಂದು ನಮ್ಮ ಹುಟ್ಟಿಗೂ ಒಂದು ಕರ್ಮ ಕಾರಣವಾಗಿದೆ, ಪ್ರತಿಯೊಂದು ನಮ್ಮ ಆಕ್ಟಿವಿಟಿಗೂ ಒಂದು ಕರ್ಮ ಕಾರಣವಾಗಿ ಬಿಟ್ಟಿದೆ. ಇದು ನಮ್ಮ ವಿಷಯ. ಆದರೆ ದೇವರಿಗೆ ಇದು ಕಾರಣವಾಗಿಲ್ಲ, ದೇವರಿಗೆ ಕಾರಣವಾಗಿಲ್ಲ. ಮತ್ತು ಅವನ್ಯಾಕೆ ಬಂದ ಹಾಗಿದ್ರೆ, ಅವನ್ಯಾಕೆ ಬಂದ? ಅದಕ್ಕೆ ಹೇಳ್ತಾರೆ, ನಾನು ಬಂದಿದ್ದು ಆತ್ಮಮಾಯಯ, ಸ್ವೇಚ್ಛೆಯಿಂದ ಬಂದಿದ್ದೇನೆ ಹೊರತು ಯಾವುದೋ ಕರ್ಮವನ್ನು ಮಾಡಿ ಕರ್ಮಕ್ಕೋಸ್ಕರ ಬರಲಿಲ್ಲ, ಕರ್ಮಫಲ ಸವಿಸ್ಲಕ್ಕೋಸ್ಕರ ಬರಲಿಲ್ಲ. ಮೀಮಾಂಸಕರ ಹಾಗಲ್ಲ, ಪಾಪ ವಿಷ್ಣುವಿನ ಹಣೆಬಾರ ನೋಡಿದಿರಿ ಅಂತ ಹೇಳ್ತಾರೆ, ಶೋಕ ಮಾಡ್ತಾರೆ ಒಂದು. ಹೇಳ್ತಾರೆ, ವಿಷ್ಣುರ್ಯೇನ ದಶಾವತಾರ ಗಹನೆ ಕ್ಷಿಪ್ತೋ ಮಹಾಸಂಕಟೆ. ಈ ಕೃಷ್ಣನ ವಿಷಯ ಭಾರಿ ವಿಚಿತ್ರ, ಅದೇನೋ ಭಾರಿ ಮಾಡಬಾರದು ಮಾಡಿಬಿಟ್ಟಿದ್ದಾನೆ. ಅದು ಹುಟ್ಟಿದ್ದು ಹುಟ್ಟಿದ್ದೆ, ಹುಟ್ಟಿದ್ದು ಹುಟ್ಟಿದ್ದೆ. ಏನು ಮೀನಾಗಿ ಹುಟ್ಟೋದು? ಕೆಟ್ಟ ನಾರೋ ಮೈ, ಬೆನ್ನಾಗಿ ಮಂದರ ಪರ್ವತ ಹೊರಬೇಕಲ್ಲ. ಸೂಟ್ಗೆ ಸೊತ್ತರೆ ಪಜಿತಿ ಆಗುತ್ತೆ ನಮಗೆ. ಮಂದರ ಪರ್ವತ ಹೊತ್ತಿದ್ದಾನಲ್ಲ ಪಾಪ. ವರಾಹ, ಹಂದಿಯ ರೂಪ ಮುಖ ಹೇಗಿದೆ ನೋಡಿದರ? ಸಿಂಹದ ಮುಖ ಆ ಕಡೆ, ಈ ಕಡೆ ಎಲ್ಲ ಆ ಕಡೆ ಅಲ್ಲ. ದೇವರ ಕರ್ಮ ನೋಡಿದರೆ ಹೇಗಿದ್ದಾನೆ ಪಾಪ? ಇಷ್ಟೇ ಇಷ್ಟು ವಾಮನ ಗಿಡ್ಡ, ನಾವು ಎಂಥ ಗಿಡ್ಡ ಹಾರವನಾಗಿ ಅಂತ ದಾಸರ ಹೇಳಿಬಿಡ್ತಾರೆ. ರಾಮನಾಗಿ ಹೆಂಡತಿನ ಕಳ್ಕೊಂಡ, ಕೃಷ್ಣನಾಗಿ ಜಾರನಾಗಿ ಬಿಟ್ಟ, ಚೋರನಾಗಿ ಬಿಟ್ಟ, ಅದೇ ರೀತಿಯಲ್ಲಿ ಬುದ್ಧನಾಗಿ ಬಿಟ್ಟು ಮೋಹ ಮಾಡಿಬಿಟ್ಟ, ಕಲಿಕೆಯಾಗಿ ವೆಹಿಕಲ್ ಎಲ್ಲ ಪಾಪ ಕುದುರೆ ಮೇಲೆ ಓಡಾಡಿಬಿಟ್ಟು ಏನೇನೋ ಮಾಡಿಬಿಟ್ಟ, ಏನೇನೋ ಹೇಳಿಬಿಡ್ತೇವೆ ನಾವೀಗ. ಅಂದರೆ ಎಲ್ಲ ಕರ್ಮ ಅಂತ ಮೀಮಾಂಸಕರು ಕರೆದವರಿದ್ದಾರೆ, ಅದೆಲ್ಲ ತಪ್ಪು. ಕೃಷ್ಣ ಇವತ್ತು ಅವತಾರ ಮಾಡಿ ಬರೋದೆಲ್ಲ ಆತ್ಮಮಾಯಯ, ತನ್ನ ಇಚ್ಛೆಯಿಂದ ಬಂದಿದ್ದಾನೆ ಹೊರತು ಯಾವ ಕರ್ಮವನ್ನು ಭಗವಂತ ಮಾಡಿಲ್ಲ, ಅಂತ ದೇಹ ಬರ್ತಕ್ಕಂಥ ಕರ್ಮಗಳನ್ನು ಮಾಡಿಯೇ ಇಲ್ಲ ಅಂತ ಹೇಳಿಬಿಟ್ಟು. ನಮಗೆ ಇವಾಗ ಹೊತ್ತಾಗಿದೆ, ಸುಲಭವಾದ ಉತ್ತರ ಇಷ್ಟೇ. ಜೈಲು ಅಷ್ಟು ಜನಗಳಿರ್ತಾರೆ, ಅವನ ಕರ್ಮ ಅವನ ಕರ್ಮ ಕೆಡ್ತಾ ಇರ್ತಾರೆ. ಆಗ ಏನಾಗುತ್ತೆ ಗೊತ್ತಾ? ರಾಜ ಬರ್ತಾನೆ ಒಳಗಡೆ, ರಾಜ ಜೈಲೊಳಗೆ ಬಂದು ಎಲ್ಲ ನೋಡ್ತಾ ಬರ್ತಾನೆ. ಕರೆಕ್ಟ್ ಓಡಿ ಬರ್ತಾರೆ, ಪಾಪ ನೀನು ಬಂದುಬಿಟ್ಟಿಯಾ ಪಾಪ, ನೀನ್ಯಾರ ಮನೆ ಕನ್ನ ಹಾಕಿದ್ದೆ, ಏನು ಮಾಡಬೇಕೀಗೆ, ನೀನೆಲ್ಲಿ ಹೊಡೆದಿದ್ದೆ ಬೀಗಾರ, ಈಗ ನೀನೇನು ಮಾಡಿದ್ದೆ ರಾಜ ಪಾಪ ಅಂತ ಕೇಳಿ ಏನು ಹೇಳಬೇಕು ಅದಕ್ಕೆ? ರಾಜ ಯಾತಕ್ಕೆ ಬಂದಿದ್ದಾನೆ ಗೊತ್ತಾ? ಆತ್ಮಮಾಯಯ, ಸ್ವೇಚ್ಛೆಯಿಂದ ವಿಜಿಟ್ ಹಾಕೊಂಡಿದ್ದಾರೆ. ಜೈಲು ವಿಜಿಟ್ ಇವತ್ತಿನ ದಿವಸ ಹಾಕೊಂಡು ಬಂದುಬಿಟ್ಟಿದ್ದಾನೆ. ಹಾಕೊಂಡು ಬರ್ತಾನೆ ಹೊರತು ಅವನಿಗೆ ಯಾವುದೇ ವಿಧವಾದಂಥ ಬಂಧನ ಇಲ್ಲ. ಬೇಕಾದ ಬರ್ತಾನೆ, ಇದ್ದಕ್ಕಿದ್ದ ಬಂದು ಅವ್ರು ಹೊರಟು ಬಿಡ್ತಾರೆ. ಬೇಕಾದ್ರೆ ಇವ್ರು ಹಾಗಲ್ಲ, ಬರಬೇಕಾದ್ರೂ ವ್ಯವಸ್ಥೆ ಇದೆ, ಹೋಗ್ಬೇಕಾದ್ರೆ ವ್ಯವಸ್ಥೆ ಇದೆ. ಆಗ ಆ ರೀತಿ ಕಳ್ಳರು ರಾಜರಿಗೆ ಹಾಗಿಲ್ಲ, ಯಾವುದು ಸೆಲ್ ಇದ್ದು ಸೆಲ್ಲೊಳಗೆ ಹೋಗ್ಬಿಡ್ತಾರೆ. ರಾಜ ಒಂದು ಕೆಲವು ಸಲ ಪೂರ್ತಿ ಒಳಗೆ ಹೋಗ್ಬಿಡ್ತಾರೆ ಸೆಲ್ಲೊಳಗೆ. ನೋಡಿ ಯಾತಕ್ಕೆ ಹೋಗ್ತಾನೆ ಗೊತ್ತಾ? ಸೆಲ್ ಹೋಗ್ತಾನೆ, ಎಲ್ಲ ಬಾಗಲು ತೆಗೆದು ತೋರಿಸ್ತಾ ಇರ್ತಾರೆ, ಎಲ್ಲ ವ್ಯವಸ್ಥೆ ಸರಿ ಇದೆಯೋ ಇಲ್ಲವೋ, ಏನಾಗಿದೆ ನೋಡ್ಲಿಕ್ಕೆ ಅಂತ ಹೋಗ್ತಾನೆ. ಆ ರಾಜನಿಗೆ ಕರ್ಮ ಇದೆಯಾ? ಹೋಗ್ಲಿಕ್ಕೋಸ್ಕರ ಏನು ಕರ್ಮ ಕೂಡ ಇಲ್ಲ, ಯಾವ ಕಳ್ತನ ಮಾಡಿಲ್ಲ, ಕೇವಲ ಇಚ್ಛೆಯಿಂದ ಮಾತ್ರ ಹೋಗ್ತಾನೆ. ಹಾಗೆ ಭಗವಂತ ಇಲ್ಲಿ ಬಂದಿರೋದ್ರಿಂದ ರಾಜ ಜೈಲೊಳಗೆ ಪರೀಕ್ಷೆಗೋಸ್ಕರ ಹೇಗೆ ಬರ್ತಾನೋ, ಭಗವಂತ ಹಾಗೆ ಬಂದಿರೋದ್ರಿಂದ ಅವನು ಯಾವುದೇ ಕರ್ಮದ ಫಲ ಕಾರಣವಾಗಿಲ್ಲ ಅಂತ ಹೇಳಿಬಿಡ್ತಾನೆ. ಇನ್ನೊಂದು ಆಶ್ಚರ್ಯ ನೋಡಿ, ಖೈದಿಗಳೆಲ್ಲ ಇರ್ತಾರಲ್ಲ ಜೈಲೊಳಗೆ, ಅವ್ರ ಯೂನಿಫಾರ್ಮೇ ಬೇರೆ, ಎಲ್ಲ ನಂಬರ್ ಕೊಟ್ಟು ಹಾಕಿ ಹೆಸರೆಲ್ಲ ಬೇರೆ, ನಂಬರ್ 1, 2, 3, 4 ಅಷ್ಟೇ ಅವ್ರದ್ದೆಲ್ಲ ಕೂಡ. ಹೆಸರುಗಳೆಲ್ಲ ಮಾಡಿಲ್ಲ, ನಮಗೆ ಅವ್ರ ಬೇಕಾದ ನಾಮಕರಣ ಮಾಡ್ಕೋಬೋದೇ ಹೊರತು ಇವ್ರ ಪ್ರಕಾರ ನಂಬರ್ ಅಷ್ಟೇ ಅವರಿಗೆಲ್ಲ ಕೂಡ. ಆ ನಂಬರ್ ಪ್ರಕಾರ ಹೆಸರು ಹುಡುಕ್ತಾರೆ. ಆಮೇಲೆ ಡ್ರೆಸ್ಸೇ ಬೇರೆ ಅವರಿಗೆ, ಸಂಸಾರಕ್ಕೆ ಬರ್ತೇವಲ್ಲ, ನಮ್ಮ ಡ್ರೆಸ್ಸೇ ಬೇರೆ. ಬಂಧನದ ವೇಷ ಕಳಿಸಿದ್ರೆ ನಮಗೆಲ್ಲ ಕೊಡಿ. ಈಗಾಗಲೇ ಹೊಸ ದೇಹ, ನಮಗೆ ಪಾಂಚಭೌತಿಕ ದೇಹ ಇದೆ, ವಿಚಿತ್ರ ದೇಹ, ತನ್ನದೇ ಆದ ಡ್ರೆಸ್ ಕೊಡಬೇಕಾದ್ರೆ ಕೂಡ ಅವರವ್ರ ಪ್ರಕಾರ ವೇರಿ ಆಗ್ತಾ ಹೋಗ್ತಾ ಇರುತ್ತೆ. ಯೂನಿಫಾರ್ಮ್ ಮುಟ್ಟಿದ ಮೇಲೆ ಎಲ್ಲರಿಗೂ ಪಾಂಚಭೌತಿಕ ದೇಹ ಕಾಮನ್ ಇದು. ಆದರೆ ರಾಜ ಒಳಗೆ ಹೋಗ್ತಾರಲ್ಲ ಜೈಲೊಳಗೆ, ಯೂನಿಫಾರ್ಮ್ ಹಾಕೊಂಡು ಹೋಗ್ತಾನೆ ಒಳಗಡೆಗೆ, ಹೋಗ್ತಾ ಎರಡು ಬಟ್ಟೆ ಹಾಕೊಂಡ್ಬಿಟ್ಟು ಬ್ಯಾಡ್ಜ್ ಹಾಕೊಂಡು ಹೋಗ್ತಾನೆ ಒಳಗಡೆಗೆ. ಕಿರೀಟ ಕುಂಡಲ ಸಮೇತ ಪ್ರವೇಶ ಮಾಡ್ತಾನೆ, ಪೀತಾಂಬರ ಸಮೇತ ಅವಳು ಪ್ರವೇಶ ಮಾಡ್ತಾನೆ. ಯಾವ ಡ್ರೆಸ್ ಚೇಂಜ್ ಮಾಡೋದೇ ಇಲ್ಲ ಅವನೀಗ, ಬರ್ತಾನೆ ಹಾಗೆ ಹೊರಟೋಗ್ಬಿಡ್ತಾನೆ. ಇವನು ಒಳಗೆ ಹೋಗೋ ಡ್ರೆಸ್ಸು, ಹೊರಬರೋ ಮತ್ತೆ ಬೇರೆ ಡ್ರೆಸ್, ಮತ್ತೆ ಯೂನಿಫಾರ್ಮ್ ಅದನ್ನು ವಾಪಸ್ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಬೇಕಲ್ಲ, ವಾಪಸ್ ಇಸ್ಕೋತಾರೆ ಅದನ್ನು. ಆ ಡ್ರೆಸ್ನ ಇನ್ನೊಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಇವನು ಹೊರಗೆ ಕಳಿಸ್ತಾರೆ. ರಾಜನ ಗುಂಟ ಏನು ಇಲ್ಲ. ಈ ರಾಜರೇ ಹೇಗಿದ್ದಾಗ ಅನಂತಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮ ಹೇಗೆ ಬರ್ತಾನೆ? ರಾಜ ಹೇಗೆ ಪೀತಾಂಬರವನ್ನು ಧರಿಸಿ ಕಿರೀಟ ಕುಂಡಲಗಳ ಸಮೇತ ಆ ಜೈಲೊಳಗೆ ಹೋಗ್ತಾನೋ? ಕೃಷ್ಣ ಅವತಾರ ಮಾಡಿದಾಗ ಏನು ಮಾಡಿದಾಗ ಗೊತ್ತಾ? ಕೃಷ್ಣ ಚಕ್ರಶಂಖ ಗದಾಪದ್ಮಧರನಾಗಿ ಅವತಾರ ಮಾಡ್ತಾನೆ, ಪೀತಾಂಬರಧರನಾಗಿ ಬರ್ತಾನೆ, ಹೊರತು ಏನು ಬೇರೆ ವ್ಯತ್ಯಾಸವೇ ಇಲ್ಲ. ತಮದ್ಭುತಂ ಬಾಲಕ ಮಂಬೂಜೇಕ್ಷಣಂ ಚತುರ್ಭುಜಂ ಶಂಖ ಗದಾರ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಸ್ಪಯೋದ ಸೌಭಗಂ. ನೋಡಿ, ಏನು ವ್ಯತ್ಯಾಸವೇ ಇಲ್ಲ. ಈ ದೃಷ್ಟಾಂತ ಹೇಳಿದ್ದು 100% ಅದು ಕರೆಕ್ಟ್ ಆಗೋ ಮೂರು ರೂಪದ ಹಾಗೆ ಕಷ್ಟಪಟ್ಟಿದ್ದಾನೆ ಹೊರತು ಏನೇನು ವ್ಯತ್ಯಾಸ ಇಲ್ಲ. ಈ ಕಳ್ಳ ಹೋಗಬೇಕಾದ್ರೆ ಅವನು ವಾಚ್ ಕಟ್ಟಿಕೊಳ್ಳೋಕ್ಕೂ ಬಿಡೋದಿಲ್ಲ ಅವ್ರು, ಏನೇನೂ ಇಲ್ಲ ಅವನಿಗೆ. ಸರ್, ನಮ್ಮ ಬಳಿ ಕಷ್ಟ ಕೊಡಿಸ್ಕೊಂಡಿದ್ದೆ ಪ್ಯಾಂಟ್ ಹಾಕೊಂಡು ಹೋಗ್ತೀನಿ ಅಂತ ಕೇಳಿದರೆ, ಏ ಅಲ್ಲೇ ಬಿದ್ದಿರುತ್ತೆ ಒಳಗೆ ನಡಿ ಅಂತ ಕೇಳಿದ. ಅವನ ಚಾಯ್ಸ್ ಪ್ರಕಾರ ಡ್ರೆಸ್ ಹಾಕೋಗಲಿಲ್ಲ ಅವನೀಗ, ಯೂನಿಫಾರ್ಮೇ ಹಾಕೋಬೇಕು. ಅವನ ಚಾಯ್ಸ್ ಅಲ್ಲ, ನಮ್ಮ ಚಾಯ್ಸ್ ಅಲ್ಲ. ನಮ್ಮ ದೇಹ ದೇವ್ರು ಏನು ಕೊಟ್ಟಿರ್ತಾನೆ ಆ ದೇಹ ತೊಗೋಬೇಕೇ ಹೊರತು ನಮ್ಮ ಚಾಯ್ಸ್ ಅಲ್ಲ ಅದು. ದೇವ್ರದ್ದು ಮಾತ್ರ ತಂದೆ ಚಾಯ್ಸ್. ಚಕ್ರಶಂಖ ಗದಾಪದ್ಮಧರನಾಗಿ ಪೀತಾಂಬರಧಾರಿಯಾಗಿ ಬರ್ತಾನಲ್ಲ, ಇದಕ್ಕಿಂತ ಇನ್ನೇನು ಬೇಕು? ಮನುಷ್ಯ ಜೀವ ಉಳಿದ ಜೀವರು ಹೇಗೆ ಬರ್ತಾರೆ? ಹುಟ್ಟುತ್ತೇನೋ ತಾರಲಿಲ್ಲ, ಸಾಯುತ್ತೇನೋ ಒಯ್ಯಲಿಲ್ಲ, ಹೇಗೆ ಬರ್ತಾರೆ? ಬರೀ ಬಂದು ಬಟ್ಟೆ ಇಲ್ಲ ಮೈ ಮೇಲೆ ಹಾಗೆ ಬರ್ತಾನೆ. ಇದು ಜೀವರ ಯೂನಿಫಾರಂ. ಇದು ಜೀವರ ಯೂನಿಫಾರಂ ಹೀಗೆ, ಭಗವಂತನ ಯೂನಿಫಾರಂ ಹಾಗೆ. ಆದ್ದರಿಂದ ಆತ್ಮಮಾಯ ಬರ್ತೇನೆ ಅರ್ಜುನ ನಾನು. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರ ಬಗ್ಗೆ ಎಷ್ಟು ತಪ್ಪು ತಿಳ್ಕೊಂಡಿರ್ತೇವೆ ನಾವೀಗ. ಕೃಷ್ಣ ಹುಟ್ಟಿದ, ರಾಮ ಹುಟ್ಟಿದ ಅನ್ನ ಮಾತನ್ನು ನಾವು ಹುಟ್ಟಿದ್ವಿ ಅನ್ನ ಅರ್ಥದಲ್ಲಿ ತಗೊಳ್ಳಬಾರದು ಅಂತ ಅರ್ಥ. ನಾವು ಹುಟ್ಟಿದ್ವಿ ಅನ್ನ ಅರ್ಥದಲ್ಲಿ ತಗೊಳ್ಳಬಾರದು. ಭಗವಂತನ ವಿಚಾರವೇ ಬೇರೆ. ಈ ಬಗ್ಗೆ ಇನ್ನೂ ಅನೇಕರು ತುಂಬ ಸಂಶಯ ಬರಬಹುದು. ನಾಳೆ ದಿವಸ ಅದಕ್ಕೆಲ್ಲ ಉತ್ತರ ಸಿಗುತ್ತೆ. ಅನೇಕ ಪ್ರಶ್ನೆಗೆ ಭಗವಂತ ಉತ್ತರ ಕೊಡ್ತಾನೆ. ಅವತಾರ ಯಾಕೆ ಮಾಡ್ತಾನೆ ಹಾಗಿದ್ದು? ಕರ್ಮ ಇಲ್ಲ ಅಂತೀರಿ, ಯಾಕೆ ಅವತಾರ ಮಾಡ್ತಾನೆ ಹಾಗಿದ್ರೆ? ಒಂದು ಕಾರಣ ಬೇಕಲ್ಲ. ಆ ಕಾರಣ ಹೇಳ್ತಾರೆ, ಮತ್ತೆ ಹೇಗೆ ಅವತಾರ ಮಾಡ್ತಾನೆ ತಿಳ್ಕೊಂಡ್ರೆ ಏನು ಪ್ರಯೋಜನವಾಗುತ್ತೆ ಅನ್ನೋದು ಅನೇಕ ವಿಚಾರಗಳನ್ನು ಹೇಳ್ತಾ ಈ ಬಾರಿಯ ಪ್ರವಚನ ಮಾಲಿಕೆ ನಾಳೆಗೆ ಮುಕ್ತಾಯವಾಗುತ್ತೆ. 4ನೇ ಅಧ್ಯಾಯದಲ್ಲಿ ಭಗವಂತನ ಕಥೆಯೊಂದಿಗೆ ಆತನ ಅವತಾರದ ವೈಭವದೊಂದಿಗೆ ನಾಳೆಗೆ ಮುಕ್ತಾಯವಾಗುತ್ತೆ. ಮುಂದೆ ಯಾವಾಗ ಶುರುವಾಗುತ್ತೆ ಅಂತ ನಾಳೆ ಹೇಳುತ್ತೆ. ಮತ್ತು ಅನೇಕರು ಸರ್ವಮೂಲದ ಬಗ್ಗೆ ಕೇಳಿದರು. ಅದು 7 ಪುಟ, ಸುಮಾರು 3000 ಪುಟಗಳಿಗಿಂತ ಹೆಚ್ಚು ವ್ಯಾಪ್ತಿಯ ಗ್ರಂಥ. ಅದಕ್ಕೆ 1,500 ರೂಪಾಯಿ ಎಷ್ಟು ಬೆಲೆ ಆಗುತ್ತೆ. ಆ ಬೆಲೆಯನ್ನು ಕಂತಿನಲ್ಲಿ ಕೊಡಬಹುದು ಬೇಕಾದರೆ. ಜನವರಿ 31 ಕಂತಿನಲ್ಲಿ ಬೇಕಾದ್ರೂ ಕೊಡಬಹುದು, ಪೋಸ್ಟ್ ಏಡೆಡ್ ಚೆಕ್ಸ್ ಬೇಕಾದ್ರೂ ಕೊಡಬಹುದು. ಆ ರೀತಿ ಕೊಟ್ಟು ಅದರ ಉಪಯೋಗವನ್ನು ಪಡಿಬಹುದು. ಅದರ ಬಗ್ಗೆ ವ್ಯವಸ್ಥೆ, ಕಾರ್ಯಕರ್ತರು ಇರ್ತಾರೆ, ಅದು ವ್ಯವಸ್ಥೆ ಇದೆ, ಅದ್ರ ಉಪಯೋಗ ಮಾಡಿಕೊಳ್ಬಹುದು. ಆಸಕ್ತರಾದವರು ಮಾತ್ರ ಆ ಪಾಂಪ್ಲೆಟ್ನ ವಿವರಗಳನ್ನು ತಗೊಂಡು ಓದ್ಕೋಬಹುದು. ಆಸಕ್ತಿ ಇದ್ದವರು ಅದರ ಪ್ರಯೋಜನ ಪಡೆಯಬಹುದು ಅಂತ ಹೇಳ್ತಾ ನಾಳೆ ಮಂಗಳ ದಿವಸವಾದ್ದರಿಂದ 6:30 ಪ್ರವಚನ ಪ್ರಾರಂಭವಾಗುತ್ತೆ. ನಾಳೆ 6:30 ಪ್ರವಚನ ಪ್ರಾರಂಭವಾಗುತ್ತೆ. ಮತ್ತು ಅಧಿಕ ಮಾಸ ಮಹಾತ್ಮೆಯ ಬಗ್ಗೆ ತುಂಬ ಜನ ಕೇಳಿದರು ಅಂತ ಹೇಳಿ ಪ್ರಭಾಕರ್ ರಾಯರು ಬಹಳ ಆಸಕ್ತಿ ವಹಿಸಿ ಅದನ್ನು ಇದು ಮಾಡಿದ್ದಾರೆ, ಕ್ಯಾಸೆಟ್ ಮಾಡಿದ್ದಾರೆ. ಅದರ ಪ್ರಯೋಜನ ಪಡಿತಕ್ಕಂಥವ್ರು ಪಡಿಬಹುದು. ಅದರ ವ್ಯವಸ್ಥೆಯನ್ನು ಅಲ್ಲಿ ಹೊರಗಿನ ಈ ಭಾಗದ ಎಂಟ್ರೆನ್ಸಲ್ಲಿ ಮಾಡಿದ್ದಾರಂತೆ. ಇಲ್ಲೂ ಮಾಡಬೇಕು, ಕೆಲವರಿಗೆ ಈ ಕಡೆಯೂ ಮಾಡಬೇಕು. ಹಾಗೆ ಈ ಕಡೆ ಹೋಗೋರು ಇರ್ತಾರಲ್ಲ, ಅಲ್ಲಿ ಇಲ್ಲಿ 2 ಕಡೆಯೂ ಮಾಡಿದ್ರೆ ಸರಿ, ಅದ್ರ ಪ್ರಯೋಜನ ಪಡಿಬಹುದು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ